ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ ಎಂದು ತಿಳಿದಿರುವುದು ಭಯವಿಲ್ಲದ ಜೀವಿತದಲ್ಲಿ ಬಹಳಷ್ಟು ಮಾಡುತ್ತದೆ. ಅಂದಹಾಗೆ ನಾನು ಧೈರ್ಯವಾಗಿ ಹೇಳುತ್ತೇನೆ, ನಿಮಗೆ ದೇವರ ಪ್ರೀತಿಯ ಬಗ್ಗೆ ಕೆಲವು ತಿಳುವಳಿಕೆ ಇಲ್ಲ, ಆದರೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆಂಬ ಪ್ರಕಟಣೆ ಹೊಂದುವವರೆಗೆ ನೀವು ನಿಮ್ಮ ಜೀವಿತದಲ್ಲಿ ಬರುವ ಭಯವನ್ನು ನಿಭಾಯಿಸಲಾರಿರಿ. ಅದು ಖಂಡಿತವಾಗಿ ನನ್ನ ವಿಷಯವಾಗಿತ್ತು. ನಾವು ಪ್ರೀತಿ ಎಂಬ ಪದವನ್ನು ಸಭೆಯಲ್ಲಿ ಸುತ್ತಲೂ ಬಿಸಾಡುತ್ತೇವೆ ಮತ್ತು ನಾವು ಪ್ರೀತಿಯ ಬಗ್ಗೆ ಎಷ್ಟು ಮಾತನಾಡುತ್ತೇವೆ ಎಂಬುದು ಶೋಚನೀಯ. ಅದರ ಬಗ್ಗೆ ಎಷ್ಟು ಕಡಿಮೆ ತಿಳಿದಿದ್ದೇವೆ ಎಂಬುದು ಸೋಜಿಗ. ಅಂದ ಹಾಗೆ ಕ್ರೈಸ್ತತ್ವ ಮತ್ತು ಪ್ರೀತಿಯು, ನೀವದನ್ನು ನೋಡಿದರೆ, ಒಂದು ವೇಳೆ ನೋಡಿದರೆ, ಅದನ್ನು ಗ್ರೀಕ್ ನಿಘಂಟಿನಲ್ಲಿ ನೋಡಿದರೆ ಕ್ರೈಸ್ತರು ಮಾಡಬೇಕಾಗಿರುವುದು ಅದನ್ನೇ. ಗೊತ್ತೇ, ಅದು ನೀವು ಪ್ರೀತಿಸುವುದಷ್ಟೇ. ಏಕೆಂದರೆ ನೀವು ದೇವರನ್ನು ಪ್ರೀತಿಸುವುದು, ಆತ ನಿಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದ ನೀವು ನಿಮ್ಮನ್ನು ಸಮತೋಲನದಿಂದ ಪ್ರೀತಿಸ್ತೀರಿ, ಬೇರೆಯವರನ್ನು ಪ್ರೀತಿಸ್ತೀರಿ. ಅದನ್ನೇ ನಾವು ಮಾಡುವುದು, ನಾವು ಪ್ರೀತಿಸ್ತೇವೆ. ಅದು ನಮ್ಮ ಜೀವಿತದ ಮುಖ್ಯ ವಿಷಯ ಆಗಿರಬೇಕು. ನಮ್ಮದೇ ಮಾರ್ಗದಲ್ಲಿ ಹೋಗುವುದು, ಬೇಕಾದನ್ನು ಹೊಂದಿಕೊಳ್ಳುವುದು ಜೀವಿತದ ಮುಖ್ಯ ವಿಷಯ ಆಗಬಾರ್ದು. ಪ್ರೀತಿ ನಮ್ಮ ಜೀವಿತದ ಮುಖ್ಯ ವಿಷಯ ಆಗಬೇಕು. ವಚನ 16:1-4 ಸತ್ಯವೇದದಲ್ಲಿ ಕೆಲವು ವಚನಗಳು ನನ್ನ ಜೀವಿತವನ್ನು ಬದಲಾಯಿಸಿದಂಥವು. ಎಲ್ಲ ವಾಕ್ಯಗಳನ್ನು ಇಷ್ಟಪಡುತ್ತೇನೆ, ಆದರೆ ಕೆಲವನ್ನು ತೆಗೆದುಕೊಂಡು ನಾನು ಹೇಳಬಹುದು, ಅಯ್ಯ, ಇದು ನನ್ನ ಜೀವಿತವನ್ನು ಬದಲಾಯಿಸುವ ಮಹತ್ತರವಾದದ್ದು ಇದ್ದಂತೆ ಎಂದು. ಈ ವಾಕ್ಯವು ಅದರಲ್ಲಿ ಒಂದಾಗಿದೆ. ನಾವು ತಿಳಿದುಕೊಂಡಿದ್ದೇವೆ, ಅರ್ಥ ಮಾಡಿ ಗುರುತಿಸಿ ಪ್ರಜ್ಞೆಯಿಂದ ಗಮನಿಸಿ ಅನುಭವದಿಂದ, ಒಂದು ರಾಶಿ ಪದ ಅಲ್ಲಿವೆ, ಆದರೆ ನೀವು ಇದನ್ನು ಹಿಡ್ಕೊಳ್ಬೇಕು. ಅದನ್ನು ನಂಬಿದ್ದೇವೆ, ಅಂಟಿಕೊಳ್ಳುವುದು ಮತ್ತು ನಂಬಿಕೆ ಇಡುವುದು ಮತ್ತು ಆತುಕೊಳ್ಳುವುದು ನಮ್ಮ ಕಡೆಗಿರುವ ದೇವರ ಪ್ರೀತಿಯನ್ನು. ಅದು ಏನನ್ನು ಹೇಳುತ್ತಿದೆ? ಅವನು ಹೇಳ್ತಿದ್ದಾನೆ, ದೇವರ ಪ್ರೀತಿಯನ್ನು ತಿಳಿದುಕೊಳ್ಳುವ ಸಲುವಾಗಿ ನಾವು ಸ್ವತಃ ಅದನ್ನು ಅನುಭವಿಸಬೇಕು. ಅಪೋಸ್ತಲನಾದ ಪೌಲನು ಅದರ ಬಗ್ಗೆ ಎಫೆಸ 3 ಹೇಳಿದ್ದಾನೆ. ಅವನು ಹೇಳಿದ್ದಾನೆ, ಅದರ ಅಗಲ, ಉದ್ದ, ಆಳ, ಎತ್ತರವನ್ನು ಗ್ರಹಿಸುವಂತೆಯೂ, ಮತ್ತು ಅವನು ಹೇಳಿದ್ದಾನೆ ನಾವು ಅದನ್ನು ಗಮನಿಸಬೇಕು. ಅವ ಹೇಳಿದ, ನಾವು ಆ ಪ್ರೀತಿಯನ್ನು ಗಮನಿಸುವ ಮತ್ತು ಅನುಭವದ ಮೂಲಕ ತಿಳಿದುಕೊಳ್ಳಬೇಕು. ಈಗ ನೀವು ಒಂದು ಸಣ್ಣ ಪುಸ್ತಕ ತೆಗೆದುಕೊಳ್ಳಬೇಕು ಎಂದು ಹೇಳುತ್ತೇನೆ. ದೇವರು ಒಂದು ಜ್ಞಾಪಕ ಪುಸ್ತಕವನ್ನು ಇಟ್ಟುಕೊಂಡಿರುತ್ತಾನೆ ಎಂಬುದರ ಬಗ್ಗೆ ಸತ್ಯವೇದ ಹೇಳುತ್ತದೆ. ನಾವು ಕೂಡ ಒಂದನ್ನು ಇಟ್ಟುಕೊಳ್ಳಬೇಕೆಂದು ಅನಿಸುತ್ತದೆ. ಅಲ್ಲಿ ವಿಶೇಷ ಸಂಗತಿ, ದೇವರು ನಮಗೆ ಮಾಡಿದ್ದನ್ನು ಬರೆದುಕೊಳ್ಳಬೇಕು. ಏಕೆಂದರೆ ನಾವು ದೇವರು ನಮಗೆ ಮಾಡದೇ ಇರುವುದನ್ನು ಯೋಚಿಸುತ್ತಿರುತ್ತೇವೆ. ಈ ಕಟ್ಟಡದಲ್ಲಿ ದೇವರು ನಿಮಗೆ ಪ್ರಾಯಶಃ ಬಹಳಷ್ಟು ವಿಷಯಗಳನ್ನು ತೋರಿಸುತ್ತಿರುವುದು ಮಾತ್ರವಲ್ಲದೆ, ನೀವದರಲ್ಲಿ ಬಹಳಷ್ಟು ಕಳಕೊಂಡವರು, ಏಕೆಂದರೆ ನಿಮಗೆ ಪ್ರಜ್ಞೆ ಇಲ್ಲ. ಅವನು ಹೇಳುತ್ತಾನೆ, ನಾವು ದೇವರ ಪ್ರೀತಿಯ ಪ್ರಜ್ಞೆ ಮತ್ತು ತಿಳುವಳಿಕೆ ಉಳ್ಳವರಾಗಬೇಕು. ಉದಾಹರಣೆಗೆ, ಈ ಬೆಳಿಗ್ಗೆ ನಾನಿದ್ದನ್ನು ಅನೇಕ ವರ್ಷಗಳಿಂದ ಮಾಡಲು ಕಲಿತಿದ್ದೇನೆ, ಮತ್ತದು ಸುಂದರ, ಅದು ನನಗೆ ತುಂಬನೇ ಸಹಾಯ ಮಾಡಿದೆ ಎಂದು ಹೇಳಲು ಇಷ್ಟಪಡ್ತೇನೆ. ಈ ದಿನ ಬೆಳಿಗ್ಗೆ ನನ್ನ ಗಂಡ ನನ್ನ ಬಳಿ ಬಂದರು. ಡೇವ್ ಅವರು ಬಹಳ ಕರುಣೆಯ ಮನುಷ್ಯ, ಮತ್ತವರು ನಿರಂತರ ಅಭಿನಂದಿಸ್ತಾರೆ. ಈ ದಿನ ಬೆಳಿಗ್ಗೆ ಅವರು ನನ್ನ ಬಳಿ ಬಂದು ತೋಳುಗಳಿಂದ ನನ್ನನ್ನು ಬಳಸಿ ಹೇಳಿದರು, ನಿನ್ನ ಸಾಕ್ಷಿ ಈ ಬೆಳಿಗ್ಗೆ ಟಿವಿಯಲ್ಲಿ ಬಂದಿತ್ತು, ಮತ್ತು ಅವರು ಹೇಳಿದರು, ನಾನು ನಿನಗೆ ಹೇಳುತ್ತೇನೆ, ನಿನ್ನ ಬಗ್ಗೆ ನಾನೆಷ್ಟು ಹೆಮ್ಮೆ ಪಡುತ್ತೇನೆ. ನಾನು ನಿನ್ನನ್ನು ಮದುವೆಯಾಗಿದ್ದು ನನಗೆ ಎಷ್ಟು ಗೌರವ, ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ತನ್ನ ಕೈಗಳಿಂದ ನನ್ನನ್ನು ಬಳಸಿ ಅಪ್ಪಿ ಹೇಳಿದರು, ನೀನು ಬಹಳ ವಿಶೇಷ ಎಂದು. ಈಗ ನೋಡಿ, ಅದು ಮಹತ್ತರವಾದದ್ದು, ದೇವರು ಮಾಡಿದ್ದು, ಮತ್ತು ನಾನು ನಿಜವಾಗಿ ದೇವ್ ಅದನ್ನು ಮಾಡಿದ್ದನ್ನು ನಾನು ಪ್ರಶಂಸಿಸ್ತೇನೆ. ಆದರೆ ನನಗೆ ಗೊತ್ತು, ಅದು ದೇವ್ಗಿಂತ ಹೆಚ್ಚಾದದ್ದು ಎಂದು. ದೇವರು ನನ್ನನ್ನು ದೇವ್ ಮೂಲಕ ಪ್ರೀತಿಸುತ್ತಿದ್ದನು ಎಂದು ನನಗೆ ಗೊತ್ತಿತ್ತು. ನನಗೆ ಗೊತ್ತಿತ್ತು ಆ ಭಾಗವು ದೇವರದ್ದು, ಅದು ದೇವರು ನನ್ನನ್ನು ಸೇವೆ ಮಾಡಲು ತಯಾರು ಮಾಡುತ್ತಿದ್ದದ್ದು. ಏಕೆಂದರೆ ನಾನು ನಿನ್ನೆ ವಿಶೇಷವಾಗಿ ಸೇರದ ಒಂದು ವಿಷಯದಲ್ಲಿ ವಿವರಿಸ್ತಾ ಇದ್ದೆ. ನಿನ್ನೆಯ ದಿನ ಕಷ್ಟದ ದಿನವಾಗಿತ್ತು. ಹೌದು, ವಿಶೇಷವಾಗಿ ಕಠಿಣವಾಗಿತ್ತು, ತುಂಬಾನೇ ಕಠಿಣ. ದೇವರು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆ ಎಂಬುದಕ್ಕೆ ನೀವು ಗಮನ ಕೊಡಬೇಕೆಂದು ಬಯಸ್ತೇನೆ. ಪ್ರತಿಯೊಂದು ಸಣ್ಣ ಚಿಕ್ಕ ನಗಣ್ಯ ಎಂದು ಅನಿಸುವಂಥ ವಿಷಯದಲ್ಲಿ ಕೂಡ ಆತನು ನಿಮಗೆ ಮಾಡಿದ್ದು. ನಾನು ದೇವರನ್ನು ಸ್ತುತಿಸುತ್ತೇನೆ, ಒಳ್ಳೆಯ ಪಾರ್ಕಿಂಗ್ ಸ್ಥಳ ಕೊಟ್ಟರು. ಹೀಗೆ ನೀವು ದೇವರೊಂದಿಗೆ ನಿಕಟ ಸಂಬಂಧವನ್ನು ಹೊಂದುವುದು ಹೇಗೆಂದು ಕಲಿಯಬೇಕು. ದೇವರು ನಿಮ್ಮ ಜೀವಿತದಲ್ಲಿ ಏನು ಮಾಡುತ್ತಿದ್ದಾನೆ ಎಂಬುದನ್ನು ನೀವು ಗಮನ ಕೊಡಬೇಕು. ನೀವು ನಂಗಡಿಗೆ ಹೋದಾಗ ಅವರ ಬಳಿ ಒಂದು ಕೂಪನ್ ಇದೆ ಎಂದು ಕೂಡ ನಿಮಗೆ ತಿಳಿದಿರಲ್ಲ. ನೀವೇನನ್ನೂ ಕೊಳ್ಳಲು ಪ್ರಯತ್ನಿಸ್ತೀರಿ, ಕೌಂಟರ್ನಲ್ಲಿದ್ದಾಕೆ ಹೇಳ್ತಾಳೆ ನಿಮ್ಮ ಬಳಿ ಒಂದು ಕೂಪನ್ ಇದೆಯಾ. ನೀವು ಹೇಳ್ತೀರಿ ಇಲ್ಲ ನನಗೆ ಕೂಪನ್ ಬಗ್ಗೆ ಗೊತ್ತಿಲ್ಲ. ಆಗ ಅವಳು ಒಂದು ಕೂಪನ್ ಹರಿದು ಕೊಡ್ತಾಳೆ, ಅದರಲ್ಲಿ 20% ಕಡಿತ ಇದೆ. ಅದು ದೇವರು ನಿಮ್ಮನ್ನು ಪ್ರೀತಿಸುವುದಾಗಿದೆ. ನಿಜವಾಗಿಯೂ ಲೋಕ ಹೇಳುತ್ತದೆ ಸರಿ ಅದು ಕಾಕತಾಳೀಯ, ನಾ ಹೇಳ್ತೇನೆ ಇಲ್ಲ ದೇವರ ಪ್ರೀತಿ, ಅವರಂತಾರೆ ನಂಗೂ ಹಾಗಾಗುತ್ತೆ. ಸರಿ, ದೇವರು ಅವರನ್ನು ಪ್ರೀತಿಸುತ್ತಾನೆ ಎಂದು ನಾನು ನಂಬುತ್ತೇನೆ. ಅದನ್ನು ಅವರು ತಿಳಿಯಲು ಮೂಕರು ಅಷ್ಟೇ. ಐ ಮೀನ್ ದೇವರು ನಿಮಗೆ ಎಷ್ಟು ಒಳ್ಳೆಯವನಾಗಿದ್ದಾನೆ ಎಂದು ನೀವು ತಿಳಿದುಕೊಳ್ಳಬೇಕು. ದೇವರೊಬ್ಬ ದೊಡ್ಡ ವ್ಯಕ್ತಿ ಅಲ್ಲದವರ ಮೂಲಕ ಕೂಡ ನಿಮಗೆ ಒಳ್ಳೆಯವನಾಗಿರಬಲ್ಲನು. ತಾವೇನು ಮಾಡ್ತಿದ್ದೇವೆಂದು ಅವರಿಗೆ ಗೊತ್ತಿಲ್ಲ. ಕ್ರೈಸ್ತಳು ನಾಸ್ತಿಗಳು ಅಕ್ಕಪಕ್ಕ ವಾಸಿಸಿದ ಹಾಗೆ ಕ್ರೈಸ್ತಳಿಗೆ ಸ್ವಲ್ಪ ಹಣಕಾಸಿನ ತೊಂದರೆ ಇತ್ತು. ಅವಳು ಒಂದಿನ ಅಂಗಳಕ್ಕೆ ಹೋಗಿ ತನ್ನ ಮುಖವನ್ನು ಪರಲೋಕದ ಕಡೆಗೆ ಎತ್ತಿ ಓ ದೇವರೇ ನನಗೆ ಆಹಾರ ಕಳಿಸು ಅಂದಳು. ನಾಸ್ತಿಕಳು ಕಿಟಕಿಯಿಂದ ಆಕೆ ನೋಡಿ ಹೇಳಿದ್ಲು ಅಲ್ಲಿ ದೇವರಿಲ್ಲ. ಮರುದಿನ ಕ್ರೈಸ್ತಳು ತನ್ನ ಬಾಗಿಲು ತೆರೆದಳು, ಅಂಗಳದಲ್ಲಿ ದಿನಸಿ ಚೀಲ ತುಂಬಿತ್ತು. ಆಕೆ ಪರಲೋಕದಡಿ ಮುಖವೆತ್ತಿ ಅಂದಳು ಓ ದೇವರೇ ನಿಂಗೆ ಸ್ತೋತ್ರ ಸ್ತೋತ್ರ ಆಹಾರ ಕಳಿಸಿದ್ದಕ್ಕೆ. ಆ ನಾಸ್ತಿಕಳು ಹೊರಗೆ ಜಿಗಿದು ಅಂದಳು ಆ ಆಹಾರವನ್ನು ಕಳಿಸಿದ್ದು ದೇವರಲ್ಲ, ಅಲ್ಲಿಟ್ಟದ್ದು ನಾನು. ಕ್ರೈಸ್ತಳು ಪರಲೋಕದ ಕಡೆ ಮುಖ ಮಾಡಿ ಹೇಳಿದಳು ದೇವರೇ ನನಗೆ ಆಹಾರ ಕಳುಹಿಸಿ ಅದಕ್ಕೆ ಸೈತಾನ ಬೆಲೆ ಕೊಡುವಂತೆ ಮಾಡಿದ್ದಕ್ಕೆ ಸ್ತೋತ್ರ. ನಿಮ್ಮಲ್ಲಿ ಎಷ್ಟು ಜನ ದೇವರು ನಮಗೆ ಮಾಡಿದ್ದಕ್ಕೆ ನಾವು ಕೊಡುವ ಗಮನಕ್ಕಿಂತ ಹೆಚ್ಚು ಆತನು ಮಾಡದೆ ಇರುವುದಕ್ಕೆ ಕೊಡುತ್ತೇವೆ ಎಂದು ಯೋಚಿಸುತ್ತೀರಿ? ಆಮೇನ್. ದೇವರು ತಮ್ಮನ್ನು ಪ್ರೀತಿಸ್ತಾನೆ ಎಂದು ಜನರು ತಿಳಿಯಲು ಬಯಸ್ತಾರೆ. ವಚನ 18 ಹೇಳುತ್ತದೆ ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತೆ, ಯಾಕೆಂದರೆ ಭಯವಿರುವಲ್ಲಿ ಯಾತನೆ ಇರುವುದು. ಆದರೆ ಪರಿಪೂರ್ಣನಾದ ಒಬ್ಬಾತನು ನಿಮ್ಮನ್ನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಒಟ್ಟಾರೆ ಮತ್ತು ಷರತ್ತಿಲ್ಲದೆ ಪ್ರೀತಿಸುತ್ತಾನೆ ಎಂದು ನಿಮಗೆ ತಿಳಿದಾಗ ಹೌದು ನಾನು ಹೇಳಿದೆ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಒಟ್ಟಾರೆ ಮತ್ತು ಷರತ್ತಿಲ್ಲದೆ. ಹೌದು ನಾನು ನಿಮಗೆ ಮಾತಾಡ್ತಿದ್ದೇನೆ. ಟಿವಿಯಲ್ಲಿ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನಾನು ಹೇಳುತ್ತಿದ್ದೇನೆ ದೇವರು ಎಲ್ಲರನ್ನೂ ಪ್ರೀತಿಸ್ತಾನೆ. ಆದರೆ ಆತ ನಿಮ್ಮನ್ನು ಪ್ರೀತಿಸ್ತಾನೆ, ನೀವು ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಿ. ಮತ್ತದರ ಅರ್ಥವೇನು? ಅದರರ್ಥ ದೇವರು ನಿಮ್ಮೊಂದಿಗಿದ್ದಾನೆ, ಆತ ನಿಮಗಾಗಿ ಇದ್ದಾನೆ, ಆತನು ನಿಮ್ಮ ಜೀವಿತಕ್ಕೆ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ. ನೀವು ಭಯದಲ್ಲಿ ಜೀವಿಸಬೇಕಿಲ್ಲ, ನೀವು ಪೂರ್ವಕ್ಕಾಗಿ ಭಯಪಡಬೇಕಾಗಿಲ್ಲ, ಭವಿಷ್ಯಕ್ಕಾಗಿ ಏಕಾಂಗಿತನಕ್ಕೆ ಕೊರತೆಗಾಗಿ ಭಯಪಡಬೇಕಾಗಿಲ್ಲ. ಭಯವು ಯಾತನೆಯನ್ನು ಹೊಂದಿರುತ್ತೆ. ದೇವರು ನಮ್ಮನ್ನು ಪೀಡನೆಗಾಗಿ ಕರೆದಿಲ್ಲ. ನಾವು ವಚನ 16 ಮತ್ತೊಮ್ಮೆ ಓದ್ತೇನೆ, ಅದನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಿ. ನಾವು ತಿಳಿದುಕೊಂಡಿದ್ದೇವೆ, ಅರ್ಥ ಮಾಡಿಕೊಂಡು ಗುರುತಿಸಿ ಪ್ರಜ್ಞೆ ಹೊಂದಿ ನೋಡಿ. ದೇವರ ಪ್ರೀತಿಯ ಪ್ರಜ್ಞೆ ಇಲ್ಲದೆ ಇರಬೇಡಿ, ನೀವು ಅದರ ಪ್ರಜ್ಞೆ ಇರಲಿ. ದಿನ ಉದ್ದಕ್ಕೂ ಓ ದೇವರೇ ಆ ಪರಿಸ್ಥಿತಿಯಲ್ಲಿ ಪ್ರೀತಿಸಿದ್ದಕ್ಕೆ ಸ್ತೋತ್ರ, ಆ ಒಲುವಿಗೆ ಸ್ತೋತ್ರ ದೇವರೇ ಸ್ತೋತ್ರ. ನಿಮಗೆ ಸಿಗುವ ಪ್ರತಿ ಅಭಿನಂದನೆಗೆ ನೀವು ದೇವರನ್ನು ಸ್ತುತಿಸಿ. ನಿಮಗೆ ಸಿಗುವ ಪ್ರತಿ ಅಭಿನಂದನೆಗೆ ನೀವು ದೇವರನ್ನು ಅದಕ್ಕಾಗಿ ಸ್ತುತಿಸಬೇಕಾಗುತ್ತೆ. ಆತನ ಪ್ರತಿ ಕಾರ್ಯಕ್ಕೆ ಸ್ತುತಿಸಿರಿ, ಹೆಚ್ಚು ಆಭಾರಿಯಾದಂತೆ ದೇವರು ಹೆಚ್ಚು ಮಾಡ್ತಾನೆ. ಈಗ ಇರುವುದಕ್ಕಾಗಿ ದೂರುತ್ತಿದ್ದರೆ ದೂರುವಂತೆ ಮತ್ತೊಂದನ್ನು ದೇವರು ಯಾಕೆ ಕೊಡಬೇಕು? ಇದನ್ನು ಸುಮ್ಮನೆ ಹೇಳೋಣ ಅಂದ್ಕೊಂಡೆ. ನಾನು ವಾಕ್ಯವನ್ನು ಇಷ್ಟಪಡುತ್ತೇನೆ, ಅದು ಜನರನ್ನು ಬಿಡಿಸುತ್ತದೆ. ನೋಡಿ, ಇಲ್ಲಿ ಕೇಳುತ್ತಿರುವ ಜನರನ್ನು ದೇವರು ಪ್ರೀತಿಸುತ್ತಾನೆ ಮತ್ತು ಅವರ ಜೀವಿತವನ್ನು ಬದಲಾಯಿಸ್ತಾನೆ. ಏಕೆಂದರೆ ಎಲ್ಲರಿಗೂ ಬೇಕಾಗಿರುವುದು ಅದೇ ಅಲ್ಲವೇ ಪ್ರೀತಿ ಮತ್ತು ಅಂಗೀಕಾರ. ನಾವು ಇರುವಂತೆಯೇ ಅಂಗೀಕಾರ ಹೊಂದಲು ಬಯಸ್ತೇವೆ, ಇರುವಲ್ಲಿಯೇ ಪ್ರೀತಿ ಬಯಸ್ತೇವೆ. ನಮಗೆ ಯಾರಾದರೂ ನಮ್ಮ ಜೊತೆ ಅಂಟಿಕೊಂಡು ಕಡೆಯ ತನಕ ಸಹಾಯ ಮಾಡಬೇಕೆಂದು ಬಯಸ್ತೇವೆ. ನಮ್ಮ ಕಡೆಗಿರುವ ದೇವರ ಪ್ರೀತಿಯನ್ನು ನಾವು ತಿಳ್ಕೊಂಡಿದ್ದೇವೆ, ಅರ್ಥ ಮಾಡಿ ಗುರುತಿಸಿ ಪ್ರಜ್ಞೆ ಹೊಂದಿ ಗಮನಿಸುವುದರಿಂದ ಮತ್ತು ಅನುಭವದಿಂದ ನಾವು ಅದನ್ನು ನಂಬಿದ್ದೇವೆ. ದೇವರೇ ಪ್ರೀತಿ, ಅದನ್ನು ಮಾತ್ರ ಆತ ಮಾಡಲ್ಲ, ಹೊತ್ತಿಸುವುದು ಆರಿಸುವುದು ಅದಾತನೇ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಪ್ರೀತಿಯಲ್ಲಿ ನೆಲೆಗೊಂಡವನಲ್ಲಿ ದೇವರು ನೆಲೆಗೊಂಡಿದ್ದಾನೆ ಅಂಥವನೊಳಗೆ. ಈಗ 12 ವಚನಕ್ಕೆ ಹಿಂದೆ ಹೋಗೋಣ. ಅಲ್ಲಿ ಇನ್ನೊಂದು ವಾಕ್ಯವಿದೆ, ಅದು ನನಗೆ ಬಹಳ ಇಷ್ಟ, ಜೀವಿತ ಬದಲಾಯಿಸಿತು. ನೋಡಿ, ನಮ್ಮೆಲ್ಲರಿಗೂ ದೇವರ ಪ್ರಸನ್ನತೆಯಲ್ಲಿ ಇರುವುದು ಬೇಕು. ನಮಗೆ ಆ ಸ್ಪರ್ಶ ಬೇಕು, ದೇವರ ಪ್ರಸನ್ನತೆಯಲ್ಲಿರುವ ಆ ಅನುಭವ. ಮತ್ತು ನಾನು ಅನೇಕ ಪುಸ್ತಕಗಳನ್ನು ದೇವರ ಪ್ರಸನ್ನತೆಯಲ್ಲಿ ಜೀವಿಸುವುದು, ದೇವರ ಪ್ರಸನ್ನತೆಯಲ್ಲಿ ಇರುವುದರ ಬಗ್ಗೆ ಓದಿದ್ದೇನೆ. ಕೆಲವೊಮ್ಮೆ ನಾವು ಆತ್ಮಿಕವಾಗಿ ಸ್ವಲ್ಪ ಅತಿಯಾಗುತ್ತೇವೆ ಮತ್ತು ನಾವು ಈ ರೀತಿ ಆತನ ಅನುಭವವಾಯಿತೆ, ಆತ ಇಲ್ಲಿದ್ದಾನೆಯೇ. ನಾನು ಈ ಬೆಳಿಗ್ಗೆ ಅದರ ಬಗ್ಗೆ ನೋಡ್ತಿರುವಾಗ ಇದನ್ನು ಕಂಡುಕೊಂಡೆ. ದೇವರನ್ನು ಯಾರು ಎಂದು ನೋಡಲಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಹಾಗಾದರೆ ದೇವರಲ್ಲಿದ್ದಾನೆ, ದೇವರು ಪ್ರೀತಿಯಲ್ಲಿದ್ದಾನೆ. ಏಕೆಂದರೆ ಆತನ ಪ್ರೀತಿ ಮತ್ತೆಲ್ಲ ಪ್ರೀತಿ ದೇವರಿಂದ ಆರಂಭವಾಗುತ್ತೆ. ದೇವರಿಲ್ಲದ ಪ್ರೀತಿ ಇಲ್ಲ, ನಿಜವಾಗಿ ಇಲ್ಲ. ದೇವರಿಲ್ಲದೆ ಒಂದು ಪ್ರಣಯ ಭಾವನೆ ಇರಬಹುದು, ಆದರೆ ಅದು ನಿಜವಾದ ಪ್ರೀತಿಯಲ್ಲ. ದೇವರು ಪ್ರೀತಿಯಾಗಿದ್ದಾನೆ, ದೇವರು ನಮ್ಮನ್ನು ಪ್ರೀತಿಸ್ತಾನೆ, ಮತ್ತು ನಾವು ನಮ್ಮನ್ನು ಪ್ರೀತಿಸಬೇಕು, ಮತ್ತು ನಾವು ಆತನನ್ನು ಪ್ರೀತಿಸಬೇಕು, ಇತರರನ್ನು ಪ್ರೀತಿಸಬೇಕೆಂದು ಆತ ಬಯಸ್ತಾನೆ. ಸತ್ಯವೇದೆ ಹೇಳುತ್ತೆ, ನಾವು ಆ ಪ್ರೀತಿಯಲ್ಲಿ ಇದ್ದು ಆ ಪ್ರೀತಿಯಲ್ಲಿ ನೆಲೆಗೊಂಡಿರುವುದನ್ನು ಕಲಿಯಬೇಕೆಂದು. ನನಗೊತ್ತು ನಾವಿದ್ರಲ್ಲಿ ಸಾಮಾನ್ಯವಾಗಿ ಇರುವುದಿಲ್ಲ. ನಾವೊಂದು ರೀತಿ ಹೀಗೆ ಆಶ್ಚರ್ಯಕರವಾಗಬಹುದು. ನೀವು ದಿನ ಬೆಳಿಗ್ಗೆ ಎದ್ದು ಅನ್ನೋದು, ಸ್ತೋತ್ರ ದೇವರೇ ನನ್ನನ್ನು ಪ್ರೀತಿಸ್ತಕ್ಕಾಗಿ ನಿನ್ನನ್ನು ಪ್ರೀತಿಸ್ತೇನೆ, ಸ್ವತಃ ನನ್ನನ್ನು ಪ್ರೀತಿಸ್ಕೊಳ್ತೇನೆ. ಸ್ವಾರ್ಥದ ಸ್ವಕೇಂದ್ರೀಕೃತದ ಬಗ್ಗೆ ಮಾತಾಡ್ತಿಲ್ಲ ನಾನು. ದೇವರು ನಿಮ್ಮನ್ನು ಏನಾಗಿರಬೇಕೆಂದು ಸೃಷ್ಟಿಸಿದ್ದನೋ ಅದನ್ನು ಪ್ರೀತಿಸುವ ಬಗ್ಗೆ ಹೇಳ್ತೀನಿ. ಕರ್ತನೇ, ನಾನು ಈ ದಿನ ಹೊರಗೆ ಹೋಗಿ ಸಾಧ್ಯವಾದ ಎಲ್ಲರನ್ನು ಪ್ರೀತಿಸ್ತೇನೆ. ನಾನು ಪ್ರೀತಿಯಿಂದ ಸೋರಲು ಬಯಸ್ತೇನೆ, ಪ್ರೀತಿಯಿಂದ. ನಾನಂತೀನಿ, ಅದು ಸುಮ್ಮನೆ ಕುಳಿತುಕೊಂಡು ಕೋಣೆಯಲ್ಲಿ ಹೀಗೆ ಮಾಡೋದಕ್ಕಿಂತ ಉತ್ತಮ. ನಾನು ಯಾರ ಬಗ್ಗೆಯೂ ತಮಾಷೆ ಮಾಡುತ್ತಿಲ್ಲ. ನಾವು ದೇವರನ್ನು ಏನಂದುಕೊಳ್ಳುತ್ತೇವೆ, ಆತನು ಏನಾಗಿದ್ದಾನೆ ಅಂತ ತಿಳಿಯಬೇಕೆಂದು ಹೇಳ್ತೇನೆ. ನೋಡಿ, ನಾನು ದೇವರ ಬಗ್ಗೆ ಏನನ್ನೂ ತೃಣೀಕರಿಸುತ್ತಿಲ್ಲ. ದೇವರು ಪ್ರಯೋಗಾತ್ಮಕವಾಗಿ ನಮ್ಮ ಮಟ್ಟದಲ್ಲಿ ಇರಲು ಬಯಸುತ್ತಾನೆ ಎಂದು ಹೇಳ್ತೇನೆ. ದೇವರ ವಾಕ್ಯದ ಬಗ್ಗೆ ಎಲ್ಲವೂ ಮೋಡದಲ್ಲಿ ತೇಲುವ ಹಾಗೆ ಆತ್ಮಿಕವಾಗಿ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಿರಲ್ಲ. ದೇವರು ಪ್ರೀತಿ, ನಿಮ್ಮನ್ನು ಪ್ರೀತಿಸ್ತಾನೆ, ನೀವು ನಿಮ್ಮನ್ನೇ ಪ್ರೀತಿಸ್ಬೇಕಂತಾನೆ, ನೀವು ಆತನನ್ನು ಪ್ರೀತಿಸ್ಬೇಕಂತಾನೆ, ನೀವು ಬೇರೆಯವರನ್ನು ಪ್ರೀತಿಸ್ಬೇಕೆಂದು ಬಯಸ್ತಾನೆ. ನಾವು ಪ್ರೀತಿಯಲ್ಲಿ ನೆಲೆಗೊಂಡು ನೆಲೆಸಿದ್ದರೆ ದೇವರು ಅಲ್ಲಿ ಇದ್ದಾನೆ. ನೀವು ನನ್ನ ಸಂದೇಶದ ಬಗ್ಗೆ ಏನು ಅಂದ್ಕೊಳ್ತೀರೋ ಗೊತ್ತಿಲ್ಲ, ಆದರೆ ಇದು ದೇವರ ಮೆಚ್ಚುಗೆಯ ಸಂದೇಶ. ಆತ ಇದೆಲ್ಲದರ ಮೇಲಿದ್ದಾನೆ. ನಾನು ಜಾಯ್ಸ್ ಮಾರ್ ಮಿನಿಸ್ಟ್ರೀಸ್ ಅನ್ನು ಆರಂಭಿಸಿದಾಗ ಅದನ್ನು ಹಾಗೆ ಕರೀತಿರ್ಲಿಲ್ಲ, ಅದನ್ನು ಲೈಫ್ ಇನ್ ದ ವರ್ಲ್ಡ್ ಎಂದು ಕರೆಯಲಾಗ್ತಿತ್ತು. ಸೇಂಟ್ ಲೂಯಿಸ್ನಲ್ಲಿ ಒಂದು ಸಭೆಯಲ್ಲಿ ಮಹಿಳಾ ಕೂಟವಾಗಿ ಆರಂಭವಾಯಿತು. ನನ್ನ ಕಷ್ಟದಿಂದ ಪ್ರಾರ್ಥಿಸಿದ್ದೆ, ದೇವರೇ ನಾನು ಏನನ್ನು ಬೋಧಿಸಬೇಕೆಂದು ಬಯಸ್ತಿ. ನಾನು ಹೊಂದಿದ ಮೊದಲನೇ ಕೂಟ ಅದು. ನಾನು ಗುರುವಾರ ಬೆಳಿಗ್ಗೆ ಕೂಟವನ್ನು ಹೊಂದಲಿದ್ದೆ ಸೇಂಟ್ ಲೂಯಿಸ್ನ ಒಂದು ಸಭೆಯಲ್ಲಿ ಮಹಿಳಾ ಕೂಟ. ಆತ ಹೇಳಿದ, ನಾನು ನನ್ನ ಜನರನ್ನು ಎಷ್ಟು ಪ್ರೀತಿಸ್ತೇನೆ ಎಂದು ಅವರಿಗೆ ನೀನು ಹೇಳಬೇಕು. ನಾನು ದೇವರೊಂದಿಗೆ ವಾಗ್ವಾದ ಮಾಡಿದ್ದೆ. ನಾನಂದೆ, ನಾನು ಯೋಹಾನ 3:16 ಚಿಕ್ಕದರ ಜೊತೆ ಹೋಗಲಾರೆ, ನೀನು ಪ್ರೀತಿಸ್ತೀನಿ ಎಲ್ಲರಿಗೂ ಗೊತ್ತು. ಆತ ಹೇಳಿದೆ, ಇಲ್ಲ, ಅವರಿಗೆ ಗೊತ್ತಿದ್ರೆ ಅವರು ಈಗ ವರ್ತಿಸುವಂತೆ ವರ್ತಿಸ್ತಿರ್ಲಿಲ್ಲ. ಅದರ ಬಗ್ಗೆ ನೀವೇನು ಹೇಳ್ತೀರಿ? ದೇವರು ನಮ್ಮನ್ನು ಷರತ್ತಿಲ್ಲದೆ ಪ್ರೀತಿಸ್ತಾನೆ ಎಂದು ನಮಗೆ ಗೊತ್ತಿದ್ದರೆ ಆಗ ಓ, ವಿಷಯಗಳು ಅಷ್ಟೊಂದು ವಿಧವಾಗಿ ಬದಲಾಗುತ್ತಿದ್ದವು. ಚಿಂತೆ ಬಿಟ್ಟು ಹೋಗುತ್ತಿತ್ತು, ಕಾತರ ಬಿಟ್ಟು ಹೋಗುತ್ತಿತ್ತು, ಒತ್ತಡ ಹೋಗುತ್ತಿತ್ತು, ಭಯ ಹೋಗ್ತಿತ್ತು, ಅಸುರಕ್ಷತೆ ಹೋಗುತ್ತಿತ್ತು. ದೇವರ ಪ್ರೀತಿಯನ್ನು ತಿಳಿಯೋದ್ರಿಂದ ಅನೇಕ ಸಂಗತಿಗಳು ಬಗೆಹರಿತಿದ್ವು. ನಾವು ಶಿಷ್ಯನಾದ ಯೋಹಾನನ ಕಡೆಗೆ ಸ್ವಲ್ಪ ನೋಡೋಣ. ಈ ಮನುಷ್ಯನಿಗೆ ಇದ್ದ ಸ್ವಭಾವ ಅತಿ ಸೋಜಿಗದ್ದು ಆಗಿತ್ತು. ಯೋಹಾನನ ಪುಸ್ತಕವನ್ನು ಬರೆದ. ಯೋಹಾನನ ಪುಸ್ತಕದಲ್ಲಿ ಸ್ವತಃ ಯೋಹಾನನೇ ತಾನು ಯೇಸುವಿಗೆ ಪ್ರಿಯನಾದ ಶಿಷ್ಯ ಎಂದು 5 ಬಾರಿ ನಮೂದಿಸಿದ್ದಾನೆ. ಅದು 5 ಬಾರಿ. ಅದು ಬೇರೆ ಶಿಷ್ಯರಿಗೆ ಅಸೂಯೆ ಆಯಿತೆಂದು ನಂಗನ್ಸುತ್ತೆ. ಏಕೆಂದರೆ ಅದನ್ನು ಆತನು ಅವರಿಗೂ ಹೇಳಿದ್ದಾನೆ, ನಾನು ಯೇಸು ಪ್ರೀತಿಸುವ ಶಿಷ್ಯನು. ಅದರ ಕಡೆ ನೋಡೋಣ. ನೀವಿದನ್ನು ನೋಡಬೇಕು. ನಾವು ಯೋಹಾನ 13:23 ನೋಡೋಣ. ಏಕೆಂದರೆ ನಾನು ಹೇಳುತ್ತೇನೆ, ಇದರಲ್ಲಿ ಒಂದು ಸಂದೇಶವಿದೆ. ನೀವು ಹೋಗಿ ನಾಳೆ ಬೆಳಿಗ್ಗೆ ಕನ್ನಡಿಯಲ್ಲಿ ನೋಡಿಕೊಂಡು ಹೀಗೆ ಹೇಳಿರಿ, ದೇವರು ನನ್ನನ್ನು ಪ್ರೀತಿಸುತ್ತಾನೆಂದು. ಆಗ ಏನಾಗತ್ತೆ ಅಂತ ನೋಡಿರಿ. ಬೆಳಿಗ್ಗೆ ಎದ್ದು ಸೈತಾನನೊಟ್ಟಿಗೆ ಮಾಡಿದ ತಪ್ಪಿನ ಬಗ್ಗೆ, ನೀವು ಎಂತಹ ಕೊಳೆತ ಉಪಯೋಗವಿಲ್ಲದ ವ್ಯಕ್ತಿ, ಎಲ್ಲ ಅಪರಾಧ ನಿಂದನೆಗಳನ್ನು ಹೇಳಿ ಜೀವಿತವೆಲ್ಲ ಮೆಲುಕು ಹಾಕುವುದಕ್ಕಿಂತ ಬನ್ನಿ ಈಗ ಈ ದಿನ ಹೇಳಿರಿ, ದೇವರು ಪ್ರೀತಿಸುತ್ತಾನೆ, ನಾನು ಕ್ರಿಸ್ತನಲ್ಲಿ ದೇವರ ನೀತಿಯಾಗಿದ್ದೇನೆ, ನನಗಾಗಿ ದೇವರ ಬಳಿ ಒಂದು ಯೋಜನೆ ಇದೆ, ಒಳ್ಳೆಯದು ನನ್ನ ಜೀವಿತದಲ್ಲಿ ಆಗುವಂತೆ ಎದುರು ನೋಡುತ್ತಿದ್ದೇನೆ. ಅದನ್ನು ಒಂದು ಬಾರಿ ಮಾಡಬೇಡಿ. ಮುಂದುವರಿಸಿ 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 ಸೈತಾನನ್ನು ಮುರಿದು ಬೀಳುವರೆಗೆ ಮಾಡಿ. ನೀವೊಂದು ರೀತಿಯ ಕ್ರೈಸ್ತರಾಗಿರಬೇಕು. ನೀವು ಬೆಳಿಗ್ಗೆ ಎದ್ದು ನಿಮ್ಮ ಕಾಲನ್ನು ನೆಲದ ಮೇಲೆ ಇಟ್ಟಾಗ ನರಕದಲ್ಲಿರುವ ಪ್ರತಿಯೊಂದು ದೆವ್ವ ಜೋರಾಗಿ ಕೂಗಬೇಕು, ಅವರು ಹಾಸಿಗೆ ಬಿಟ್ಟು ಮತ್ತೆ ಎದ್ದಿದ್ದಾರೆ. ಯೋಹಾನ 13:23. ಇಲ್ಲೊಂದು ದೊಡ್ಡ ಪಾಠ ಇದೆ ಎಂದು ನಾನು ನಿಜವಾಗಿ ನಂಬುತ್ತೇನೆ. ಶಿಷ್ಯರಲ್ಲಿ ಯೇಸು ಪ್ರೀತಿಸಿದ ಒಬ್ಬನು ಆತನನ್ನು ಯೇಸು ಕಂಡು ಪ್ರೀತಿಸಿದ ಯೋಹಾನನು ಈ ಪುಸ್ತಕದಲ್ಲಿ ಬರೆದಿದ್ದಾನೆ. ಅವನು ತನ್ನ ಬಗ್ಗೆ ಮಾತಾಡ್ತಿದ್ದಾನೆ. ಆತನ ಎದೆ ಮೇಲೆ ಹೊರಗಿಕೊಂಡಿದ್ದಾನೆ. ನೋಡಿ ಯೋಹಾನ, ಅವನು ಸುಮ್ಮನೆ ತಗಲಿಕೊಂಡು ಯೇಸು ನನ್ನನ್ನು ಪ್ರೀತಿಸ್ತಾನೆ, ನನಗೆ ಗೊತ್ತು. ಈಗ ಪೇತ್ರ ಇನ್ನೊಂದು ಕಡೆ ಅವನು ತಾನು ಯೇಸುವನ್ನು ಎಷ್ಟು ಪ್ರೀತಿಸ್ತಾನೆ ಅಂತಾನೆ. ಬನ್ನಿ ಈಗ. ಓ ಹೌದು, ಕರ್ತನೆ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಪೇತ್ರ ನಿನ್ನನ್ನು ಪ್ರೀತಿಸ್ತೀಯ? ಹೌದು ನಿನ್ನನ್ನು ಪ್ರೀತಿಸ್ತೇನೆ. 3ನೇ ಬಾರಿ ಯೇಸು ಅಂದ, ಪೇತ್ರನೇ ನೀನು ನನ್ನನ್ನು ಪ್ರೀತಿಸುವೆಯಾ? ಹೌದು ಕರ್ತನೆ. ಯೇಸು ಅವನನ್ನು 3 ಬಾರಿ ಅದೇ ವಿಷಯಕ್ಕಾಗಿ ಕೇಳಿದ್ದಕ್ಕೆ ಅವನಿಗೆ ಬೇಸರವಾಯಿತು. ಹೌದು ಕರ್ತನೆ, ನಾನು ಪ್ರೀತಿಸ್ತೇನೆ. ಪೇತ್ರನೊಬ್ಬನೇ ಆತನನ್ನು ಬೊಂಕಿದವನು. ಒಮ್ಮೆ ಅಲ್ಲ, 3 ಬಾರಿ. ಯೋಹಾನನು ಹೇಳುತ್ತಿರುವುದು ಯೇಸು ಅವನನ್ನು ಎಷ್ಟಾಗಿ ಪ್ರೀತಿಸಿದನೋ ಅದರಿಂದ ಅವರು ಅವನನ್ನು ಕೊಲ್ಲಲಾಗಲಿಲ್ಲ ಎಂದು. ಇತರ ಶಿಷ್ಯರಿಗಿಂತ ಆತ ಹೆಚ್ಚು ಬದುಕಿದ. ಯೋಹಾನನನ್ನು ಕಟ್ಟಿ ಕುದಿಯುವ ಎಣ್ಣೆಯಲ್ಲಿ ಹಾಕಿದ್ರು ಅವನು ಸಾಲಿಲ್ಲ. ನಿಮಗೊಂದು ಹೇಳುತ್ತೇನೆ, ನೀವು ದೇವರನ್ನು ಪ್ರೀತಿಸುವುದು ದೊಡ್ಡದು, ಆದರೆ ದೇವರು ನಿಮ್ಮನ್ನು ಪ್ರೀತಿಸುವ ಬಗ್ಗೆ ಪ್ರಕಟಣೆ ಇಲ್ಲದಿದ್ದರೆ ನಿಮಗೆ ಶಕ್ತಿ ಇರಲ್ಲ. ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ನಿಮ್ಮನ್ನು ಪ್ರತ್ಯಕ್ಷಿಸಲು ಯಾವುದನ್ನು ಬಿಡಬೇಡಿ. ಬೆದರಿಸುವ ಯಾವುದು, ನೇತು ಹಾಕುವ ಯಾವುದು, ನಿಮ್ಮ ಜೀವಿತದಲ್ಲಿ ನೀವು ಮಾಡಿದ ಯಾವ ಪಾಪವು ದೇವರ ಪ್ರೀತಿಯಿಂದ ನಿಮ್ಮನ್ನು ಯಾವುದು ಅಗಲಿಸಬಾರದು. ಜೀವ ಮರಣವಾಗಲಿ, ನೇತು ಹಾಕುವ ಬೆದರಿಸುವ ಯಾವ ವಿಷಯಗಳು, ಲೋಕದಲ್ಲಿರುವ ಯಾವುದು ನನ್ನನ್ನು ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದು. ಯಾವುದು ನಿಮ್ಮನ್ನು ಅಗಲಿಸಬಾರದು. ನಾನು ಹೇಳಿದ್ ಕೇಳಿಸ್ತೆ, ದೇವರ ಪ್ರೀತಿಯಿಂದ ನಿಮ್ಮನ್ನು ನಿಮ್ಮ ಸ್ವಂತ ಪಾಪ ಕೂಡ ಅಗಲಿಸಬಾರದು. ನಾವು ಪಾಪ ಮಾಡಿದ ನಿಮಿಷದಲ್ಲಿ ನಮ್ಮ ಬಿಲಕ್ಕೆ ಹೊಕ್ಕಿಕೊಳ್ತೇವೆ, ಐಗುಪ್ತಕ್ಕೆ ವಾಪಸ್ ಓಡಲು ಬಯಸ್ತೇವೆ. ಇಲ್ಲ, ಅದನ್ನು ಒಪ್ಪಿಕೊಳ್ಳಬೇಕೆಂದು ದೇವರು ಹೇಳುತ್ತಾನೆ. ಅರಿಕೆ ಮಾಡಿರಿ, ಮಾಲೀಕತ್ವ ತೆಗೆದುಕೊಳ್ಳಿರಿ, ಅದಕ್ಕೆ ನೆಪಗಳನ್ನು ಹೇಳಬೇಡಿರಿ, ಅದಕ್ಕೆ ಬೇರೆಯವರ ಮೇಲೆ ತಪ್ಪು ಹೊರಿಸಬೇಡಿರಿ. ನಿಮ್ಮ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಿರಿ, ಅದನ್ನು ಕೊಡವಿರಿ, ಮುಂದೆ ಹೋಗಿರಿ. ಹತ್ತು ವಾರ ಅಪರಾಧ ಭಾವನೆಯಲ್ಲಿ ವ್ಯರ್ಥ ಮಾಡಿದರೆ ನೀವು ದೇವರ ಸಮಯ ವ್ಯರ್ಥ ಮಾಡುತ್ತಿದ್ದೀರಿ. ಆಗ ಆಕೆಯು ಸಿಮೋನಾ ಪೇತ್ರನ ಬಳಿಗೂ, ಯೇಸು ಪ್ರೀತಿಸಿದ ಆ ಬೇರೆ ಶಿಷ್ಯರ ಬಳಿಗೂ ಓಡಿ ಬಂದು ಅವರಿಗೆ, ಕರ್ತನನ್ನು ಸಮಾಧಿಯಿಂದ ತೆಗೆದು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ ಅಂದಳು. ಯೋಹಾನ 21:7. ಆದುದರಿಂದ ಯೇಸು ಪ್ರೀತಿಸಿದ ಆ ಶಿಷ್ಯನು ಒಂದು ಪುಸ್ತಕ ಬರೀತಿದ್ದನೆಂದು ಊಹಿಸ್ತೀರಾ? ನೋಡಿ, ಅಂದರೆ ನಾನೊಂದು ಪುಸ್ತಕವನ್ನು ಬರೆದು ಅದರಲ್ಲಿ 5 ಬಾರಿ ಸ್ವತಃ ನನ್ನನ್ನು ಜಾಯ್ಸ್ ಯೇಸು ಪ್ರೀತಿಸಿದ ಶಿಷ್ಯಳು ಎಂದು ನಮೂದಿಸಿದರೆ ಏನಾಗಬಹುದು ಎಂದು ನೀವು ನೆನೆಸುತ್ತೀರಿ? ಅಂದರೆ ನನ್ನನ್ನು ಎಲ್ಲ ಕ್ರೈಸ್ತ ಪತ್ರಿಕೆಗಳಲ್ಲಿ ಅದು ಬರೆಯಲು ಸಾಧ್ಯವಿರುವಂತಹ ಕಡೆಗಳಲ್ಲಿ ಒಂದು ರೀತಿಯ ಪಾಷಂಡಿ ಮತ್ತು ಅಹಂಕಾರದ ಹುಚ್ಚು ವಿನೋದದ ಹೆಂಗಸು ಎಂದು ಬರೆಯಲ್ಪಡಬಹುದು ನಿಸ್ಸಂದೇಹವಾಗಿ. ಯೋಹಾನ ಅದನ್ನು ಮೇಲಿಂದ ಮೇಲೆ ಬರೀತಿದ್ದಾನೆ. ಯೋಹಾನನು ಯೇಸುವಿನ ತಾಯಿಯನ್ನು ನೋಡಿಕೊಳ್ಳಬೇಕೆಂದು ಹೇಳಲ್ಪಟ್ಟ ಶಿಷ್ಯನೂ ಆಗಿದ್ದನು. ಅದರಲ್ಲಿ ಕೂಡ ಏನೋ ವಿಶೇಷವಿದೆ ಅಂದ್ಕೊಳ್ತೇನೆ. ಆತನಿಗೆ ಗೊತ್ತಿತ್ತು ಅವರೊಡನೆ ಇದ್ದ ಪ್ರೀತಿಯ ಸಂಬಂಧದಿಂದಾಗಿ ಯೋಹಾನ ಆತನ ತಾಯಿಗೆ ಒಳ್ಳೆಯನಾಗಿರ್ತಾನೆಂದು. ಯೇಸು ಪ್ರೀತಿಸಿದ ಶಿಷ್ಯನು, ಆದ್ದರಿಂದ ಯೇಸು ಪ್ರೀತಿಸಿದ ಶಿಷ್ಯನು ಪೇತ್ರನಿಗೆ ಆತನು ಕರ್ತನಂದನು, ಅತ್ಯಂತ ಸೋಜಿಗೆ ಅಲ್ಲವೇ? ಎಲ್ಲರೂ ಹೇಳಿ ದೇವರು ನನ್ನನ್ನು ಪ್ರೀತಿಸ್ತಾನೆ. ಅದನ್ನು ಸ್ವಲ್ಪ ಬೇರೆ ವಿಧವಾಗಿ ಹೇಳಿರಿ, ದೇವರು ನನ್ನನ್ನು ಪ್ರೀತಿಸುತ್ತಾನೆ. ಪೂರ್ಣ ಪ್ರೀತಿ ಹೆದರಿಕೆಯನ್ನು ಹೊರಡಿಸ್ಬಿಡುತ್ತೆ. ದೇವರೇ ಪ್ರೀತಿ, ನಿಮ್ಮ ಜೀವಿತಕ್ಕೆ ಆತನಲ್ಲಿ ಒಳ್ಳೆಯ ಯೋಜನೆ ಇದೆ, ನೀವು ಭಯದಲ್ಲಿ ಜೀವಿಸಬೇಕಿಲ್ಲ. ದೇವರು ನನ್ನ ಕಡೆ ಇದ್ರೆ ನನಗೆ ವಿರುದ್ಧವಾಗಿ ಇರೋರು ಯಾರು? ದೇವರು ನನ್ನ ಕಡೆಗಿದ್ರೆ ನಾನು ಯಾರಿಗೆ ಹೆದರಲಿ? ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ. ನಾನು ನಿನ್ನನ್ನು ಕೈ ಬಿಡಲ್ಲ, ನಿನ್ನನ್ನು ತೊರೆಯುವುದಿಲ್ಲ. ಈಗೋ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮೊಂದಿಗೆ ಇರುತ್ತೇನೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವೂ ಅನುಕೂಲವಾಗುವವು. ಸುಂದರ 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 ವಿಷಯ ತಂದೆ. ಇಲ್ಲಿರುವ ಪ್ರತಿ ವ್ಯಕ್ತಿಗೆ ಪ್ರಾರ್ಥಿಸ್ತೇನೆ, ನಿನ್ನ ಪ್ರೀತಿಯನ್ನು ಅನುಭವಿಸದೆ ಪ್ರಜ್ಞೆ ಇಲ್ಲದೆ ಗೊತ್ತಿಲ್ಲದೆ ಇದ್ದವರಿಗೆ ಇದು ಕೇವಲ ಸಂದೇಶವಾಗಿರೋದು ಬೇಡ. ನಾನು ಕೇಳುತ್ತಿದ್ದೇನೆ, ನಿನ್ನ ಪವಿತ್ರಾತ್ಮನಿಂದ ಇದನ್ನು ತೆಗೆದುಕೊಂಡು ಜನರ ಜೀವಿತದಲ್ಲಿ ಒಂದು ಪ್ರಕಟಣೆಯಾಗಿ ಮಾಡು. ಅವರು ಜೀವಿತದಲ್ಲಿ ಭಯವನ್ನು ಹೊರಗೆ ಹಾಕುವುದಕ್ಕೆ ಸಾಕಷ್ಟು ಪ್ರಕಟಣೆಯಾಗಲಿ. ಇದೊಂದು ಆರಂಭ, ಬುನಾದಿಯಾಗಿ ಜನರ ಜೀವಿತದಿಂದ ಭಯವನ್ನು ತೆಗೆದುಹಾಕಲಿ. ನಾನು ಪ್ರಾರ್ಥಿಸ್ತೇನೆ, ಇದೊಂದು ಹೊಸ ದಿನ, ಧೈರ್ಯದ ದಿನ, ನಿರ್ಭೀತಿಯ ದಿನ, ಹೊಸ ಆರಂಭದ ದಿನ, ಹಿಂದಿನದು ಹೋಗಲು ಬಿಟ್ಟು ಭವಿಷ್ಯ ಕೆಚ್ಚೆದೆಯಿಂದ ಎದುರಿಸುವ ದಿನವಾಗಲೆಂದು. ನಿನ್ನ ಪ್ರೀತಿಗಾಗಿ ದೇವರೇ, ಯೇಸುವಿನ ಹೆಸರಿನಲ್ಲಿ ನಿಂಗೆ ಸ್ತೋತ್ರ ಹೇಳ್ತೇವೆ. ಆಮೇನ್, ಆಮೇನ್.